ಅಪ್ರಾಮಾಣ್ಯ ಅಪಾತಾತ್ ಅಂತ ವೇದವಾಕ್ಯಕ್ಕೆ ಏನು ಬಂದಾಗಾಯ್ತು? ಅಪ್ರಾಮಾಣ್ಯ ಬಂದಾಗಾಯ್ತು. ಕರ್ಮ ಮಾಡಿ ಅನ್ನೋದು, ಕರ್ಮವನ್ನು ನೋಡದೆ ಫಲ ಕೊಡ್ತೀನಿ ಅನ್ನೋದು. ಹಿಂದಿಗೆಲ್ಲ ಸಬ್ಜೆಕ್ಟ್ ಇತ್ತು, ಹಿಂದಿ ಓದಿ ಪರೀಕ್ಷೆಗಿಲ್ಲ ಅಂತೇಳಿ. ಏನು ಮಾಡ್ತಿದ್ರಾಗ ಓದ್ತಾನೆ ಇರಲಿಲ್ಲ ಅಷ್ಟೇ, ಒಂದು ಕೆಲವು ದಿವಸ ಆಗಿತ್ತು ನೆನಪಿರಬೇಕು. ಅದರಿಂದ ಇವಾಗ ಲೆಕ್ಕನೇ ಇಲ್ಲ. ತಸ್ಯ ವೈಷಮ್ಯಾದಿ ದೋಷಾನುಷಂಗಾತ್ಯ ಅಮೆಷ್ಟು ಒಳಗೆ ಬರ್ತಿಲ್ಲ, ಹುಡುಗ ಒಳಗೆ ಹೋಗ್ಬಿಡ್ತಿದ್ರು. ಯಾಕೆಂದರೆ ಅವ್ರು ಕೆಳಗೆ ನಿಮ್ಮ ಪರೀಕ್ಷೆ ಹಾಗೂ ನಿಮ್ಮ ಪೇಪರ್ ಪರೀಕ್ಷೆ ಆಗಿಲ್ಲ ಅಷ್ಟೇ, ಅದೊಂದು ರೀತಿ ಆಭಾಸ. ಆ ರೀತಿ ಆಗತ್ತಲ್ಲ. ತಸ್ಯ ವೈಷಮ್ಯಾದಿ ದೋಷ ಅನುಷಂಗಾಚ್ಯ, ಜೊತೆಗೆ ತಸ್ಯ ವೈಷಮ್ಯಾದಿ ದೋಷ, ಕರ್ಮವನ್ನು ನೋಡದೆ ಫಲ ಕೊಡ್ತಾನೆ ಅಂದರೆ ಒಬ್ಬರಿಗೆ ಒಳ್ಳೆ ಫಲ, ಒಬ್ಬನಿಗೆ ಕೆಟ್ಟ ಫಲ, ಒಬ್ಬನಿಗೆ ಸ್ವಲ್ಪ ಫಲ, ಒಬ್ಬರಿಗೆ ಹೆಚ್ಚು ಫಲ, ಏನು ಬರುತ್ತಲ್ಲಿ ವೈಷಮ್ಯಾದಿ ದೋಷ ಅಪಾತಾಚ್ಯ. ಸಮತ್ವ ಹೊರಟೋಯ್ತು, ಏನು ಬಂತಲ್ಲಿ ವೈಷಮ್ಯನ ದೊಡ್ಡ ದೋಷ ಬಂತು. ಇನ್ನು ಬಿಡಿ, ಇನ್ನು ಅಕೃತ ಕರ್ಮಣಾಂ ಪುಂಸಾಂ ಫಲ ಅದರ್ಶನಾಚ್ಯ. ಇನ್ನು ಲೋಕದಲ್ಲೂ ಕೂಡ ಇದು ಲೋಕಕ್ಕೆ ವಿರುದ್ಧವಾದದ್ದು. ಕರ್ಮವಿಲ್ಲದೆ ಇವತ್ತು ಕೆಲಸ ಇಲ್ಲದೆ ಸಂಬಳ ಕೊಡಿಯತ್ತೆ ಕೆಳದಾಗಾಯ್ತು. ಲೋಕದಲ್ಲಿ ನಡೀತಾ ಇದೆ ಎಲ್ಲಾದರೂ ಕೂಡ ಇಲ್ಲೇ ಇಲ್ಲ. ಮತ್ತು ಕೆಲಸ ಹೆಚ್ಚಾದಾಗ ಏನು ಮಾಡ್ತಾರೆ, ಹೆಚ್ಚು ಅದಕ್ಕೆ ತಕ್ಕಂತೆ ಸಂಬಳ ಹೆಚ್ಚು ಮಾಡಿ ಎಂದು ಕೇಳ್ತಾರೆ. ಹೋಗ್ತಾನೆ ಅದಕ್ಕೆ ಅಕೃತ ಕರ್ಮಣಾಂ ಪುಂಸಾಂ ಫಲ ಅದರ್ಶನಾಚ್ಯ. ಕರ್ಮವನ್ನು ಮಾಡದೇನೆ ಇರತಕ್ಕಂಥ ವ್ಯಕ್ತಿಗಳಿಗೆ ಎಂದೂ ಕೂಡ ಫಲ ಬರೋದು ಕಂಡಿಲ್ಲವಾದ್ದರಿಂದ ಇನ್ನೊಂದು ಕಾರಣ, ಫಲಸ್ಯ ಕರ್ಮ ಅನ್ವಯ ವ್ಯತಿರೇಕಿತ್ವೇನ ಕರ್ಮೈವ ಫಲಪ್ರದಂ. ನಾವು ಕಂಡಿದ್ದೇವೆ ಈಗ, ಫಲಸ್ಯ ಕರ್ಮ ಅನ್ವಯ ವ್ಯತಿರೇಕಿತ್ವೇನ, ಕರ್ಮಸ್ಯ ಅನ್ವಯ ವ್ಯತಿರೇಕತ್ವೇನ, ಕರ್ಮ ಫಲಸ್ಯ ಅಂದ್ರೇನು, ಫಲಸ್ಯ ಕರ್ಮ ಅನ್ವಯ ವ್ಯತಿರೇಕಿತ್ವೇನ. ಕರ್ಮಸತ್ವೇ ಫಲಸತ್ವಂ, ಕರ್ಮಾಭಾವೇ ಫಲಾಭಾವ. ಕರ್ಮ ಮಾಡಿದರೆ ಫಲ, ಕರ್ಮ ಮಾಡಿದ್ರೆ ಫಲ ಇಲ್ಲ. ಅಂದಮೇಲೆ ಯಾವುದಕ್ಕೆ ಫಲ ಯಾವುದನ್ನು ಡಿಪೆಂಡ್ ಅಂತಾಯ್ತು ಈಗ, ಕರ್ಮದ ಮೇಲೆ. ನೀವು ಹೇಳೋದೇನು, ಓ ದೇವ್ರ ಫಲ ಕೊಡ್ತಾನೆ ಅಂತೆ. ಅಲ್ಲ, ನಾವು ಕೆಲಸ ಮಾಡಿದರೆ ಡಿಮ್ಯಾಂಡ್ ಮತ್ತು ಅವನೇನು ಕೊಡೋದು ಈ ಮಧ್ಯೆ, ಗೊತ್ತಾಯ್ತು, ಅವನೇನು ಕೊಡೋದು. ಕೆಲಸ ಕೊಡಲೇಬೇಕಲ್ಲ, ಗಲಾಟೆ ಮಾಡ್ತೀವಿ ಕೊಡದೆ ಹೋದ್ರೆ. ಇವ್ರು ಯಾವ್ದು ದೊಡ್ಡದು ಈಗ, ಕರ್ಮನೇ ದೊಡ್ಡದು. ಅದಕ್ಕೆ ಮೀಮಾಂಸಕರ ವಾದ ಏನು ಅಂದರೆ, ತಸ್ಮೈ ನಮಃ ಕರ್ಮಣಿ, ಕರ್ಮಕ್ಕೆ ಅಲ್ಟಿಮೇಟ್ ಪ್ರಾಧಾನ್ಯ ಕೊಟ್ಟು ಅದಕ್ಕೆ ನಾವು ಸೆಲ್ಯೂಟ್ ಹೊಡಿತೇವೆ ದೇವರಿಗೆ ಯಾಕೆ ಅಂತ ಕೇಳಿದ. ಅದಕ್ಕೆ ಅಷ್ಟೇ ಫಸ್ಟ್ ಅದನ್ನೇ ಖಂಡನೆ ಮಾಡಿದರು. ನಚ ಕರ್ಮ ವಿಮ ಪ್ರಕೃತಿ ತದ್ಧೀಯತಃ, ಕರ್ಮ ಯಾತಕ್ಕೆ ಫಲ ಕೊಡೋ ಸಾಮರ್ಥ್ಯ ಅದಕ್ಕಿಲ್ಲ ಅಂದರೆ ಜಡ, ಜಡಕ್ಕೇನಿಲ್ಲ, ತಿಳುವಳಿಕೆನೇ ಇಲ್ಲ. ನಾವು ಮಾಡಿದ ಕರ್ಮ ಅರ್ಥ, ಕರ್ಮಕ್ಕೆ ಅರ್ಥ ಇದೆಯಾ, ತಿಳ್ಕೊಳ್ಳೋ ಶಕ್ತಿ ಇದೆಯಾ, ಅದೇನು ಫಲ ಕೊಡುತ್ತೆ ಮತ್ತೆ, ಸಾಧ್ಯನೇ ಇಲ್ಲ. ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮೀಮಾಂಸಕರ ಮತ ಎಲ್ಲಿ ತಪ್ಪಿದೆ ಅಂತ ಗೊತ್ತಾಗುತ್ತೆ. ಇದು ಏನು ಮಾಡುತ್ತೆ, ಈ ನಾಲ್ಕು ಸೂತ್ರಗಳು ಉತ್ತರ ಕೊಡ್ತಾರೆ ಈ ಪ್ರಶ್ನೆಗೆ. ಏನು ಪ್ರಶ್ನೆ ಬಂತೀಗ, ಕರ್ಮ ಇಲ್ಲದೆ ಫಲ ಕೊಡ್ತಾನೆ ಅಂತ ಹೇಳಿದರೆ ಕರ್ಮ ಮಾಡಿ ಅಂತಕ್ಕಂಥ ವೇದವಾಕ್ಯಕ್ಕೆ ಅಪ್ರಾಮಾಣ್ಯ ಮತ್ತು ವೈಷಮ್ಯಾದಿ ದೋಷಗಳು ಬಂದವು. ಜೊತೆಗೆ ಕರ್ಮ ಮಾಡದೇ ಇದ್ದವರಿಗೆ ಫಲ ಇದೆ ಎಂಬುದು ಇಲ್ಲೂ ಕಂಡೇ ಇಲ್ಲ. ಜೊತೆಗೆ ಇನ್ನೇನಿದೆ, ಕರ್ಮ ಮಾಡಿದರೆ ಫಲ, ಕರ್ಮ ಇಲ್ಲದ್ರೂ ಫಲ ಇಲ್ಲ ಅನ್ನೋ ಒಂದು ಅನ್ವಯ ವ್ಯತಿರೇಕ ವ್ಯಾಪ್ತಿ ಇದೆ. ಇಷ್ಟೆಲ್ಲ ಇಟ್ಕೊಂಡ ಮೇಲೆ ಎಂದೂ ಕೂಡ ದೇವರು ಫಲ ಕೊಡ್ತಾನೆ ಎಂಬ ವಾದ ಸರಿಯಲ್ಲ. ಅದಕ್ಕೆ ಉತ್ತರ, ಫಲಂ ಅಥ ಉಪಪತ್ತೇ ರೀತ್ಯಾದಿ ಯೋಗ ಚತುಷ್ಟಯಂ ತಸ್ಯಾಪ್ಯರ್ಥ ಸ ಏಕ ಪರಮೇಶ್ವರ ಇತಿ. ನಾಲ್ಕು ಸೂತ್ರದಲ್ಲಿ ಬ್ರಹ್ಮಸೂತ್ರದಲ್ಲಿ ಹೇಳಿದರು. ಅದಕ್ಕೆ ಆಚಾರ್ಯರು ಭಾಷ್ಯವನ್ನು ಬರೆದರು. ಇಲ್ಲೇನು ಮಾಡಿದ್ದಾರೆ ಆಚಾರ್ಯರು, ಇಷ್ಟೇ ಮಾತಲ್ಲಿ ಅದಕ್ಕೂ ಉತ್ತರ ಕೊಟ್ಬಿಟ್ಟಿದ್ದಾರೆ. ಭಾಷ್ಯ ಸಂಗ್ರಹ, ಏನು ಸಂಗ್ರಹ ಅದು, ಸ ಏಕ ಪರಮೇಶ್ವರ ಇತಿ. ಫಲ ಕೊಡ್ತಕ್ಕಂಥ ಸ್ವಾತಂತ್ರ್ಯ ಇರೋದು, ಫಲ ಕೊಡೋದು ಯಾರು ಅಂದರೆ ವಿಷ್ಣುವೇ. ಸ ಏಕೋ ವಿಷ್ಣುರೇವ ಪರಃ ಫಲದಾನಾದಿ ಸಮರ್ಥ ನತು ಕರ್ಮ ತಸ್ಯ ಅಚೇತನತ್ವೇನ ಫಲದಾನ ಅನುಪಪತ್ತೇ. ಅರ್ಥ ಆಯ್ತಾ? ನತು ಕರ್ಮ ತಸ್ಯ ಅಚೇತನತ್ವೇನ ಫಲದಾನ ಅನುಪಪತ್ತೇ. ಅಚೇತನವಾದ ಅದಕ್ಕೇನಿಲ್ಲ, ಫಲ ಕೊಡೋ ಶಕ್ತಿ ಪ್ರಶ್ನೆ ಬರಲೇ ಇಲ್ಲ. ಈಗ ನೋಡಿ, ಸ್ವಂತ ಕಾರು ತೊಗೊಂಡು ಹೋದ, ಆಕ್ಸಿಡೆಂಟ್ ಆಯಿತು. ಆ್ಯಕ್ಚುಲಿ ಕಾರ್ ಏನು ಮಾಡಬೇಕಾಗಿತ್ತು ಮಾಡಬಾರ, ಯಾಕೆ ಏ ನಮ್ಮ ಸ್ವಾಮಿಗೆ ಯಜಮಾನ ಕಾರ್ ಇದು ಅಂತೇಳಿ. ಆದರೆ ಅದಕ್ಕೆ ಜ್ಞಾನ ಇದೆಯಾ, ಅದಕ್ಕೆ ಯಜಮಾನ ಕಾರ್ ಯಜಮಾನೇ ಹೊಡೆಯುತ್ತದೆ. ಆಗಿದೆಯಲ್ಲ ಈಗ, ಅದೇನು ತೋರಿಸುತ್ತದ? ಅದೇ ಅವನು ನಾಯಿ ಇತ್ತು ಸ್ವಲ್ಪ ಆಸೆ, ಯಾಕೆ ಸ್ವಲ್ಪ ಚೇತನ ಅರ್ಥ ಮಾಡಿಕೊಂಡು. ಎಷ್ಟೋ ಜನ ಯಜಮಾನ ಸತ್ತ ನಾಯಿ ಸತ್ತೋಗುತ್ತದೆ, ಕೆಲವು ಸಲ ಬಿಟ್ಟಿರಲಾರ್ದೇನೆ ನಾಯಿ ಸತ್ತೋದ ಪ್ರಸಂಗ ಇದೆ. ಎಷ್ಟೋ ದಿವಸ ಉಪವಾಸ ಇದ್ದ ಪ್ರಸಂಗ ಇದೆ. ಅವು ಅದಕ್ಕೆ ಏನಿದೆ ಅದು, ಕಾರ್ನಷ್ಟು ಬೆಲೆ ಇಲ್ಲ ಅದಕ್ಕೆ, ಭಾರಿ ಚೀಪು. ಆದರೆ ಎಷ್ಟು ಯೋಗ್ಯತೆ ಇದೆ ಅದಕ್ಕೆ, ಚೈತನ್ಯ ಇದೆ. ಚೈತನ್ಯ ಇದ್ದಾಗಿರ್ತಕ್ಕಂಥ ಶಕ್ತಿ ಇದಕ್ಕಿಲ್ಲ. ಕಾರು ಪೆಟ್ರೋಲ್ ಹೋಗ್ತಾನೆ, ಸಣ್ಣ ಇರುವೆ ಹೋಗ್ತಾ ಇದೆ, ಕಾರು ಹೋಗ್ತಾ ಇಲ್ಲ. ಯಾಕೆ ಇರುವೆಗೇನಿದೆ, ಸ್ವಲ್ಪ ಚೈತನ್ಯ ಇರೋದು ಕರ್ತೃತ್ವ ಇದೆ, ಅದಕ್ಕೆ ಫಲಕ್ಕೆ ಏನಿಲ್ಲ ಕಾರಿಗೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇವಾಗ ಯಾವಾಗಲೂ ಕೂಡ ಕರ್ಮ ಜಡ ಅಲ್ಲ, ಅದೇ ಫಲ ಕೊಡುತ್ತೆ ಅಂತ ಹೇಳೋದಾದರೆ, ನಾವೇ ಬಿಟ್ಟಿರ್ತಕ್ಕಂಥ ವೆಹಿಕಲ್ಲು ಮನೆ ಇತ್ಯಾದಿಗಳೆಲ್ಲ ಏನಾಗಬಾರ್ದು, ಮನೆ ಅವನ ಮೇಲೆ ಬಿತ್ತು, ಅವನು ಕಟ್ಸಿದ ಮೇಲೆ ಅವನ ಮೇಲೆ ಬಿತ್ತು, ಎಷ್ಟು ತಪ್ಪಾಯ್ತಾಗ. ಆ ದೃಷ್ಟಿಯಲ್ಲಿ ಸರಿಯಲ್ಲ. ನತು ಕರ್ಮ ತಸ್ಯ ಅಚೇತನತ್ವೇನ ಫಲದಾನ ಅನುಪಪತ್ತೇ. ರಾತಿಹಿ ಧಾತು ಪರಾಯಣಂ ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಇತ್ಯಾದೇ ಕರ್ಮ ನಿಮಿತ್ತೀಕೃತ್ಯ ಈಶ್ವರ ಇವ ಫಲದಾತ ಇತಿ ಭಾವ. ಫಲ ಕೊಡೋದು ಯಾರೋ ಪರಮಾತ್ಮನೇ. ಅದು ಎಲ್ಲಿದೆ, ಯಾವ ವೇದ ಕರ್ಮ ಮಾಡಬೇಕು ಅಂತ ಹೇಳುತ್ತೋ ಅದೇ ಕರ್ಮವೇದ ಹೇಳ್ತಾ ಇವೆ. ರಾತಿಹಿ ಧಾತು ಪರಾಯಣಂ, ಯಾರು ಮಾಡ್ತಾರಲ್ಲ ಅವರಿಗೆ ಫಲ ಕೊಡ್ತಾನೆ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ, ಪುಣ್ಯಕರ್ಮಗಳಿಗೆ ಪುಣ್ಯಲೋಕದ ಫಲ ಕೊಡ್ತಾನೆ, ಪಾಪಲೋಕ ಕರ್ಮಗಳಿಗೆ ಪಾಪದ ಫಲ ಕೊಡ್ತಾನೆ ಅಂತೆಲ್ಲ ಹೇಳಿರೋದ್ರಿಂದ ಯಾವ ವೇದವಾಕ್ಯ ಕರ್ಮಾಚರಣೆ ಮಾಡಿ ಅಂತ ಹೇಳಿತೋ ಅದೇ ವೇದವಾಕ್ಯ ಕರ್ಮವನ್ನು ನಿಮಿತ್ತೀಕೃತ್ಯ ಈಶ್ವರ ಏವ ಫಲದಾತ ಇತಿ ಭಾವ. ಪರಮಾತ್ಮನೇ ಫಲ ಕೊಡೋದು. ಏನೋ ನಯತಿ ಅಂದರೆ ಲೋಕಂ ನಯ ಒಯ್ತಾನೆ, ಪುಣ್ಯದಿಂದ ಪುಣ್ಯಲೋಕಕ್ಕೆ ಒಯ್ತಾನೆ. ಕರ್ಮ ನಿಮಿತ್ತೀಕೃತ್ಯ ಈಶ್ವರ ಏವ ಫಲದಾತೇತಿ ಭಾವ. ಆದ್ದರಿಂದ ಇವತ್ತು ಕೆಲಸ ಮಾಡಿದ ಸಂಬಳ ಕೈ ಮೇಲೆ ಬರುತ್ತಾ, ಏನು ಮಾಡಬೇಕು ಕೆಲಸ ಮಾಡಿದ ತಕ್ಷಣ ಕೆಲಸ ಕೊಟ್ಟವನತ್ ಹೋಗಬೇಕು, ಹೋಗಿ ಕೇಳಬೇಕು ಕೆಲಸ ಮಾಡಿ ಆಯಿತು ಅಂತ ಒಪ್ಪಿಸ್ಬೇಕು. ಅವನೇನು ಮಾಡ್ತಾನಾಗ ಫಲ ಕೊಡ್ತಾನೆ. ಅದು ಬಿಟ್ಟುಬಿಟ್ಟು ಅದೇ ಕೆಲವು ಕೊಡೋದಾಗಿದ್ದರೆ ಹೋಗ್ತಾನೆ ಇರಲಿಲ್ಲ. ಇನ್ನೇನು ಹೇಳ್ಬೇಕು ನೀವೀಗ, ಆನ್ಲೈನ್ ಕ್ರೆಡಿಟ್ ಆಗುತ್ತೆ ಅಂತೇಳಿ. ಆನ್ಲೈನ್ ಕ್ರೆಡಿಟ್ ಆಗೋದು ಕೂಡ ಏನದು, ಒಬ್ರು ಮಾಡಬೇಕು ಅದೇ ಬಂದು ಬಿಡೋದಾಗಿದ್ದರೆ, ಅದೇ ಬಂದು ಬಿಡೋದಾಗಿದ್ದರೆ ಎಲ್ಲರೂ ಆನ್ಲೈನ್ ಉಳ್ಕೋತ ಕೊಡುವ ಇದೊತ್ತು ಬಿಡುತ್ತೆ ನಾಳೆ ಬಿಡುತ್ತೆ ಅಂತೇಳಿ. ಏನು ಬಿಡುತ್ತೆ, ತಲೆ ಮೇಲೆ ಬಿಡುತ್ತೆ, ಏನು ಬಿಡೋದಿಲ್ಲ. ಅದು ಎಲ್ಲಿ ಜಡದ ದೃಷ್ಟಾಂತ ಕೊಡ್ತಾರೋ, ಜಡಕ್ಕೇನಿದೆ ಬೇಸಿಕಲಿ ಒಂದು ಚೇತನ ಹಿಂದೆ ಇದ್ದೇ ಇರೋದ್ರಿಂದ ಅದು ಸರಿಯಲ್ಲ. ಕರ್ಮ ನಿಮಿತ್ತೀಕೃತ್ಯ ಈಶ್ವರ ಏವ ಫಲದಾತ ಇತಿ ಭಾವ. ತೀರ ಬೇಸಿಕ್ ಪ್ರಿನ್ಸಿಪಲ್ಸ್ ಇವನ್ನ ವಿರೋಧಿಸಿ ಮತಗಳಿವೆ. ಅದನ್ನ ಕೋಟಿ ಕೋಟಿ ಫಾಲೋ ಮಾಡ್ತಿದ್ದಾರೆ ಅಂದರೆ ಬಾತ್ಯತ್ರ ವಿಚಾರವಾದ ಅಂತ ಹೇಳ್ತಾರೆ. ವಿಚಾರ ಏನಿದೆ ಅದರೊಳಗೆ, ಎಲ್ಲ ವಿಚಾರ ದುರ್ವಿಚಾರ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೂ ಕೂಡ ದೇವರಿದ್ದಾನೆ ಅವ್ನು ಫಲ ಕೊಡ್ತಾನೆ, ಎಲ್ಲ ಒಪ್ಸೋದು ಭಾರಿ ಸುಲಭ. ಇವರೆಲ್ಲ ಏನು ಮಾಡಿ ತಲೆ ಕೆಡಿಸಿಬಿಟ್ಟು ವಿಚಾರ ಶಕ್ತಿನೇ ಕಳೆದು ಹಾಕಿಬಿಟ್ಟಿದ್ದಾರೆ. ವಿಚಾರವಾದಿಗಳು ಅಂದರೆ ವಿಚಾರನೇ ಹಾಳು ಮಾಡೋ ಜನಗಳು ಅಂತ ಅರ್ಥ ಆಗಿದೆ. ಹಾಂ, ಅದೇ ಹೇಳಿದ್ದು, ಬುದ್ಧಿ ಏನಾಗ್ಬಿಟ್ಟಿದೆ ಈಗ, ಕೆಲಸಕ್ಕೆ ಬರ್ತಾ ಇಲ್ಲ, ಗೊತ್ತಾಯ್ತಾ. ಭಾರಿ ಶ್ರೀಮಂತ ಹಾಳಾಗೋದೆಲ್ಲ ಮಿಸ್ಯೂಸ್ ಮಾಡಿ ಆ ಥರ ಶ್ರೀಮಂತಿಕೇನು ಏನು ಮಾಡಿದೆ, ಅವನೀಗ ಮಿಸ್ಯೂಸ್ ಮಾಡಿದೆ. ಬುದ್ಧಿನ ಏನು ಮಾಡ್ತಿದ್ದಾರೆ ಅವರೀಗ, ವಿಷಯ ಪ್ರಾಪರ್ ಅಪ್ಲೈ ಮಾಡ್ತಾ ಇದೆ. ಎಂತೆಂಥ ವಂಡರ್ಸ್ ಮಾಡೋದಾಯಿತು, ಕಳ್ಕೊಂಡ್ಬಿಟ್ರು. ನಾನು ಏವಂ ಅಷ್ಟಾದಶಭಿ ನಯೈಹಿ ಭಗವತೋ ಯನ್ಮಹಾತ್ಮ್ಯ ವರ್ಣನಂ ತದಯುಕ್ತಂ ಇವ ತಸ್ಯ ಭಕ್ತ್ಯರ್ಥತ್ವೇನ ಭಕ್ತೇರೇವ ಅನುಪಯೋಗಾದಿತಿ ಆನಂದ ಜ್ಞಾನಾದಿಮತ್ತಸ್ಯ ಮೋಕ್ಷತ್ವೇನ ನಿತ್ಯಸಿದ್ಧತ್ವಾತ್ ನಿತ್ಯಸಿದ್ಧಸ್ಯ ತಸ್ಯ ಅಭಿವ್ಯಕ್ತೇರಪಿ ಸುಪ್ತಾವಿವ ಕದಾಚಿತ್ ಸ್ವಯಮೇವ ಸಂಭವಾದಿತ್ಯತಃ ಪ್ರಾಪ್ತಂ ಅಂಬುವದ ಗ್ರಹಣಾತ್ವ ನಾ ತಥಾತ್ವಮಿತಿ ಸೂತ್ರಂ. ಒಂದು ಸೂತ್ರ ಮುಂದೆ ಏನು, ಯಾವುದಕ್ಕೆ ಪ್ರಶ್ನೆ ಉತ್ತರ ಇದು ಆಯಿತು, ಇನ್ನೊಂದು ಪ್ರಶ್ನೆ ಬಂತು ಅಂದ. ಏನು, ನಾನು ಏವಂ ಅಷ್ಟಾದಶಭಿ ನಯೈಹಿ, ಇವರಿಗೂ ಎಷ್ಟಾಯ್ತು ಈಗ, 18 ಅಧಿಕರಣಗಳದು ಈ ಪಾದದೊಳಗೆ. 18 ಅಧಿಕರಣಗಳಲ್ಲಿ ಭಗವತೋ ಎನ್ ಮಹಾತ್ಮ್ಯ ವರ್ಣನ, ಪರಮಾತ್ಮನ ಮಹಾತ್ಮ್ಯ ವರ್ಣನ ಮಾಡಿದರು. ಯಾಕೆ, ಭಕ್ತಿ ಬರಲಿಕ್ಕೋಸ್ಕರ. ಈ ಭಕ್ತಿ ತಗೊಂಡು ಏನು ಮಾಡ್ತೀರಿ ಅಂತಾನೆ ಈಗ, ಗೊತ್ತಾಯ್ತಾ. ಭಕ್ತಿ ತಗೊಂಡು ಏನು ಮಾಡಬೇಕು, ತದಯುಕ್ತಮಿವ ಅದು ಸರಿಯಲ್ಲ. ಯಾಕೋಸ್ಕರ, ತಸ್ಯ ಭಕ್ತ್ಯರ್ಥತ್ವೇನ ಭಕ್ತೇರೇವ ಅನುಪಯೋಗ. ಮಹಾತ್ಮ್ಯ ಜ್ಞಾನ ಎಲ್ಲ ಯಾತಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದರೆ, ಭಕ್ತಿಗೋಸ್ಕರ. ಭಕ್ತಿನೇ ಯೂಸ್ಲೆಸ್ ಅದು, ಅದಕ್ಕೋಸ್ಕರ ಏನು ಮಾಡ್ಬೇಕು ಈ ಮತ್ತೆ. ಭಕ್ತೇವ ಅನುಪಯೋಗ, ಭಕ್ತೇರೇವ ಅನುಪಯೋಗ, ಭಕ್ತಿಯಿಂದ ಏನೇನೂ ಉಪಯೋಗ ಇಲ್ಲ. ಇತಿ ಆನಂದ ಜ್ಞಾನಾದಿಮತ್ವಸ್ಯ ಮೋಕ್ಷತ್ವೇನ ನಿತ್ಯ ಸಿದ್ಧತ್ವಾತ್. ಅದು ಹೇಗೆ ಭಕ್ತಿ ಯಾತಕ್ಕೆ ಬೇಕಿಲ್ಲ ಅಂದರೆ, ನಿಮ್ಮ ಪ್ರಕಾರನೇ ಸಾತ್ವಿಕ ಜೀವನ ಸ್ವರೂಪದಲ್ಲಿ ಏನೇನಿದೆ, ಜ್ಞಾನಾನಂದ ಎಲ್ಲ ಇವೆ. ಫಲಮಾನಂದ ಭೋಜಶ್ಚ ಸಹೋ ಜ್ಞಾನ ಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವೆಜ್ಜಂತೆ ಪರಮಾದ್ವಿಭೋಹೋ. ಆಚಾರ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ ಅದನ್ನು. ಅಂದಮೇಲೆ ಅವನ ಸ್ವರೂಪದಲ್ಲಿ ಅವಿರಬೇಕಾದ್ರೆ ಅವನೇನು ಕೊಡೋದು, ಈ ಭಕ್ತಿ ಭಕ್ತಿ ಮಾಡಿ ತಗೊಳೋದು ಏನು ಬಂತು, ಅರ್ಥ ಆಯ್ತಾ. ಸ್ವರೂಪದಲ್ಲಿಲ್ಲ ಅವನು ಕೊಡೋದೇ ಇಲ್ಲ, ಇದ್ದರೆ ಬರುತ್ತೆ. ಅವನು ಈ ಮಧ್ಯೆ ಇದ್ದರೂ ಇಲ್ಲ, ಇಲ್ಲದ್ರಿಲ್ಲ. ದುಃಖ ಕೊಡ್ಲಕ್ಕೆ ಅವನು ಬೇಕಿಲ್ಲ, ಸುಖ ಕೊಡ್ಲಕ್ಕೆ ಅವನು ಬೇಕಿಲ್ಲ. ಸ್ವರೂಪದಲ್ಲಿ ದುಃಖ ಇದೆ, ಅವನೇನು ಕೊಡೋದು. ಆದ್ದರಿಂದ ಅಂಧ ತಮಸ್ಸಿಗೆ ಆಗ್ತಾನೆ ದೇವರು ಒಂಬುದಕ್ಕೂ ಅರ್ಥ ಇಲ್ಲ. ಯಾಕೆ, ಸ್ವರೂಪದಲ್ಲೇ ದುಃಖ ಇದೆ, ಅದರಿಂದ ಆನಂದ ಕೊಡ್ತಾನೆ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಎಲ್ಲಿದೆ ಅದು, ಸ್ವರೂಪದಲ್ಲೇ ಇದೆ. ಮತ್ತೆ ಮೋಕ್ಷತ್ವ ಏರ ನಿತ್ಯ ಸಿದ್ಧತ್ವ, ನಿತ್ಯ ಸಿದ್ಧ ಪದಾರ್ಥ. ನಿತ್ಯ ಯಾವ ಸಾಧನೆ ಯಾವುದಕ್ಕೆ ಮಾಡಬೇಕು, ಅಸಿದ್ಧವಾದದ್ದನ್ನು ಸಾಧಿಸಬೇಕು. ಸಿದ್ಧವಾದದ್ದು ಸಾಧಿಸ್ತಾರೆ ಯಾರಾದರೂ, ಆದ್ದರಿಂದ ಅರ್ಥ ಇಲ್ಲ. ನಿಮ್ಮ ಸಿದ್ಧಾಂತ ನಿಮಗೆ ಅಪೋಸಿಟ್ ಆಯಿತು ಅಂತ ಹೇಳಿದ ಅವನು. ನೀವು ಹೇಳಿ ಏನು ಹೇಳಿಕೊಡ್ರಿ, ಸಿಕ್ಕಾಕೊಡ್ರಿ ಅಂತ ಅವನು ವಾದ. ಸ್ವರೂಪದಲ್ಲೇ ಜೀವರಿಗೆ ಜ್ಞಾನಾನಂದಾದಿಗಳಿವೆ ಅಂತ ಹೇಳಿದ ಮೇಲೆ ಮತ್ತೆ ಭಕ್ತಿ ಮಾಡಿ ಅಂತೇಳಿ ಅರ್ಥನೇ ಇಲ್ಲ. ನಿಮ್ಮ ವಸ್ತು ನೀವೇ ದುಡ್ಡು ಕೊಟ್ಕೊಂಡಾಗ ಆಯ್ತು ಅಷ್ಟೇ. ಈಗ ನಿಮ್ಮದೇ ವಸ್ತು ದುಡ್ಡು ಕೊಡಿ ಅಂತ ಹೇಳಿದ್ರೆ ಏನು ಅರ್ಥ ಅದಕ್ಕೆ. ತಮೋಯೋಗ್ಯರಿಗೆ ಸ್ವಜೀವನಿಗೆ ಅಲ್ಲ, ತಮೋಯೋಗ್ಯ ಜೀವನಿಗೆ. ಹೌದು, ಸ್ವರೂಪಕ್ಕ. ಯಾರಿಗೆ? ಯೋಗ್ಯರಿಗೆ ದುಃಖ ಅನುಭವ ಬಂದರೆ ಸ್ವರೂಪದ್ದಲ್ಲ, ಅಯೋಗ್ಯರಿಗೆ ದುಃಖ ಅನುಭವ ಅಂದರೆ ಸ್ವರೂಪದ್ದು. ಅರ್ಥ ಆಯ್ತಾ? ಅಯೋಗ್ಯರಿಗೆ ದುಃಖ ಅನುಭವ ಸ್ವರೂಪದಲ್ಲೇ ಇರೋದು, ಯೋಗ್ಯರಿಗೆ ಸುಖಾನುಭವ ಇಲ್ಲಿದೆ, ಸ್ವರೂಪದಲ್ಲೇ ಇದೆ. ಆದರೆ ಸಂಸಾರದಲ್ಲಿ ಇವನಿಗೆ ಸುಖನೂ ಆಗುತ್ತೆ, ಒಂದು ಊಟಪಟ್ಟ ಆಗುತ್ತೆ. ಅದು ಯಾತಕ್ಕೋಸ್ಕರ? ಅದು ಸ್ವರೂಪದ್ದಲ್ಲ. ಯಾವುದದು? ಈಗ ಬಿಡಿ ಬಟ್ಟೆಗೆ ಕಪ್ಪು ಹತ್ತಿದ್ರೆ ಆಗೋ ಹಾಗೆ, ಕಪ್ಪು ಎಲ್ಲಿಂದ ಹತ್ತಿರೋದದು? ಎಕ್ಸ್ಟರ್ನಲ್, ಸ್ವರೂಪದ್ದಲ್ಲ. ಅವನಿಗೆ ಬಿಡಿ ಕಂಡ್ರೆ ಅದು ಸ್ವರೂಪದ್ದಲ್ಲ, ಹೊರಗಿಂದ. ಅಯೋಗ್ಯರಿಗೆ ಬರತಕ್ಕಂಥ ಸುಖ ಸ್ವರೂಪ ಸುಖ ಅಲ್ಲ. ಯಾವ ಸುಖ ಅದು? ಬಾಹ್ಯ ಸುಖ. ಅದೇ ರೀತಿ ಯೋಗ್ಯರು ಬರತಕ್ಕಂಥ ದುಃಖ ಸ್ವರೂಪದ್ದಲ್ಲ. ಯಾವುದದು? ಬಾಹ್ಯ ದುಃಖ. ವೆರಿ ಇಂಪಾರ್ಟೆಂಟ್. ಸ್ವರೂಪ ಅಲ್ಲದ್ದು ಕಂಡ್ರೆ ಎಕ್ಸ್ಟರ್ನಲ್ ಅಂತಲೇ ಅರ್ಥ. ಏನ? ಸ್ವರೂಪಕ್ಕಲ್ಲ, ಅದೇ ಹೇಳ್ತಾರೆ, ಸ್ವರೂಪಕ್ಕಲ್ಲ. ಒಳ್ಳೆ ಬೆಳ್ಳಗಿದ್ದಾನೆ, ಯಾವುದು ಕಪ್ಪು ಇಂಕ್ ಬೀಳ್ತಿರುತ್ತೆ ಮೈ ಮೇಲೆಲ್ಲ, ಕಪ್ಪು ಏನೋ ಕಾಣ್ತಿದ್ದಾನೆ. ಅದು ನೋಡೋದಕ್ಕೆ ಅನ್ನಿಸ್ತದ? ಇನ್ಮೇಲೆ ಹೀಗಾಗಿ ಬಿಡ್ತಾರೆ, ಸ್ವ ತೊಳ್ಕೊಂಡು ಹೊಟ್ಟೆ ಹೋಗಿಬಿಡ್ತಾ ಬಂತು. ಬಟ್ ಆಗ ಕಪ್ಪು ಕಂಡದ್ದು ಹೌದು, ಸ್ವರೂಪದ್ದಲ್ಲ. ಈ ಉದಾಹರಣೆಗೆ ಸ್ಫಟಿಕದ ಮಣಿ ಕೆಂಪು ಕಾಣಿಸ್ತಾ ಇದೆ, ಅದು ಯಾವುದ್ರ ದಾಸವಾದ ಎಫೆಕ್ಟೇ ಹೊರತು ಏನಲ್ಲ, ಅದು ಸ್ವರೂಪದ್ದಲ್ಲ. ಸ್ವಜೀವರಿಗೆಲ್ಲ ದುಃಖಗಳೆಲ್ಲ ಏನು? ದುಃಖಾಭಾಸನೆ ಹೊರತು ಏನಲ್ಲ, ಅದು ದುಃಖ ಅಲ್ಲೇ ಅಲ್ಲ. ಇವರಿಗೆ ಸುಖ ಕೂಡ ಏನಲ್ಲ, ಸುಖಾಭಾಸನೆ ಹೊರತು ಸುಖ ಅಲ್ವೇ ಅಲ್ಲ. ಕದಾಚಿತ್ ಇದನ್ನ ಅರ್ಥ ಮಾಡ್ಕೊಂಡು ಜನ ಸೋತು ಬಿಡ್ತಾರೆ. ನಾವೇ ಎಕ್ಸಸೈಸ್ ಏನು ಹೇಳ್ತೇವೆ? ಅನ್ಯಾಯ ಸಂಪಾದನೆ, ಕೋಟಿ ಕಟ್ಟಿಟ್ಕೊಂಡು ನಮಗೇನಿಸುತ್ತೆ? ಅವ್ನು ಗೌರವ ಬರೋದು, ಗೌರವ ಅವನ ಬಗ್ಗೆ ಗೌರವನೇ ಬರೋದಲ್ಲಿ ಏನಿಸುತ್ತೆ? ಛೇ, ಮೋಸಗಾರ. ಗೊತ್ತಾಯ್ತಾ? ಏನು ಮಾಡ್ತಾನೆ ಪಾಪಿಸ್ಟ್? ಹೀಗಂತೇ ಹೊರತು ನೋಡಿದ್ರೆ ಪಾಪಿಗಳು ಭಾರಿ ಪುಣ್ಯವಂತ ಅಂತ ಕರೆಯೋದಿಲ್ಲ. ಕರೆಯೋರು ಇವನು ಬುದ್ಧಿ ಇಲ್ಲ ಅಂತ ಅರ್ಥ. ಯಾರು ಕರೆದ್ರೆ ಅವ್ರು ತಿಳುವಳಿಕೆದವ್ರು ಕರೀತಾರೆ ಹೊರತು. ತಿಳುವಳಿಕಿದ್ದವನು ಏನು ಉಪಯೋಗ? ಇವತ್ತಲ್ಲಾಡಿ ಬಿಡ್ತಾನೆ ಅಷ್ಟೇ, ನಮ್ಮ ಕಣ್ಣೆದ್ರಿಗೆ ನೋಡ್ತೀವಿ ನೋಡು ಅಂತ ಹಾಗೆ ಆಗುತ್ತೆ. ಇನ್ನೊಬ್ರು ಇದ್ದ ಪಾಪ, ಒಂದು ಪೈಸ ಭಾರಿ ಕಷ್ಟದಲ್ಲಿದ್ದಾನೆ, ಮೋಸನೇ ಮಾಡ್ತಾ ಇಲ್ಲ. ಎಷ್ಟು ಒಳ್ಳೆ ನೋಡಿದ್ರೆ ಎಷ್ಟು ಗ್ರೇಟ್ ಅದು. ಯಾಕೆ? ದುಃಖ ಎಷ್ಟು ಕಷ್ಟ ನೆಸಿಟಿ ಇದೆ, ಆದರೂ ಕೂಡ ಮೋಸ ಮಾಡೋ ಚಾನ್ಸೂ ಇದೆ, ಮಾಡ್ತಾ ಇಲ್ಲ. ಗ್ರೇಟ್ ಅಂತಾರೆ, ದುಡ್ಡಿಲ್ಲ ಅವನತ್ತ ಗ್ರೇಟ್ ಅಂತ ಕರೀತಾರೆ. ಯಾಕೆ? ಆ ಗುಣ ಎಂಬುದೇನದು? ಹಣಕ್ಕಿಂತ ದೊಡ್ಡದದು. ಇದು ಅರ್ಥ ಮಾಡಿಕೊಂಡ್ರೆ ಕಷ್ಟದ ಯೋಗ್ಯರಾಗಿದ್ದು ಕಷ್ಟಪಡ್ತಿದ್ರೆ ಆ ಕಷ್ಟನ ಏನೋ ತಪಸ್ಸು ಅಂತ ತಿಳ್ಕೋಬೇಕೇ ಹೊರತು ಅದೇನಲ್ಲ, ದುಃಖ ಅಲ್ಲ. ಫಸ್ಟ್ ಪಟ್ಟು ಹೋಗ್ತಾ ಅಯ್ಯೋ ಹುಡುಗ ರಾತ್ರಿ ಹನ್ನೆರಡು ಏನು ಹಣೆ ಬಾರ ಇದೆಲ್ಲ, ಸುಮ್ಮನೆ ಮಲ್ಕೋಬಾರದೆ, ಮಲ್ಕೊಂಡು ಇವ್ನು ಮಾತು ಕೇಳಿಕೊಂಡು ಮುಂದೆ ಗತಿ ಏನಾಗ್ತಿತ್ತು? ಆ ಕಷ್ಟಪಡೋದು ಏನಾಗುತ್ತೆ ಅವನಿಗೆ? ಇನ್ನೂ ಎರಡಿದೆ, ಮುಂದೆ ಲಾಭ ಇದೆ ಅಷ್ಟೇ ಅಲ್ಲ, ಓದ್ಬೇಕಾದ್ರೆ ಎಂಜಾಯ್ಮೆಂಟ್ ಇದೆ ಅವನಿಗೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮನೆಗೆ ಓದ್ತಾ ಇದ್ದಾನೆ, ಸಾಲ್ವ್ ಆಗ್ತಾ ಇದೆ, ಖುಷಿನೋ ಖುಷಿ ಅವನಿಗೆ. ಉಳಿದವನಿಗೆ ಮಲಗಿದಾಗ ಎಷ್ಟು ಆನಂದ ಇದೆ, ಅದಕ್ಕಿಂತ ಜಾಸ್ತಿ ಆನಂದ ಯಾರಿಗಿದೆ? ಇವನಿಗಿದೆ. ಮಲಗಿದ್ರು ಇವರೇ ಅನ್ಕೋತಾರೆ ಎಷ್ಟು ದೊಡ್ಡ ಇವನು ಮಲಗಿಬಿಟ್ಟಿದ್ದಾನೆ, ಎಷ್ಟು ಒಳ್ಳೆ ಕಳ್ಕೋತಾರೆ, ಸಂತೋಷ ಆಗಿದ್ದಾನೆ ಅನ್ನೋದಿಲ್ಲ. ಮೂರ್ಖ ಅನ್ಕೋತಾರೆ ಮಲಗಿದವ್ರು ನೋಡಿ ಅಪ್ಪ ಏನು ಪುಣ್ಯವಂತರು ಅಂತೇಳಿ. ಉಳಿದವ್ರು ಏನಂತಾರೆ? ಎಷ್ಟು ಮೂರ್ಖ ಅಂತ ತಿಳ್ಕೊತಾರೆ. ಯಾಕೆ? ಎಷ್ಟು ಸಾಧನೆ ಮಾಡೋದಕ್ಕೆ ಮಲ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತ ಯೋಚನೆ ಮಾಡಿದರೆ ನಮ್ಮಲ್ಲೇ ಗೊತ್ತಾಗುತ್ತೆ ಸುಖ ಯಾವುದು ದುಃಖ ಯಾವುದು ಅಂತ ಹೇಳಬೇಕಾದ್ರೆ ಆ ಸುಖದ ಬ್ಯಾಕ್ಗ್ರೌಂಡ್ ಏನು, ದುಃಖದ ಬ್ಯಾಕ್ಗ್ರೌಂಡ್ ಏನು ಅಂತ ಯೋಚನೆ ಮಾಡಿದಾಗ ಅದು ನಮಗೆ ಯೋಗ್ಯನೋ ಅಯೋಗ್ಯನೋ ಸ್ಪಷ್ಟ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಬರಬೇಕು. ಅದು ಹೇಳ್ತಾರೆ ಈಗ, ನಿತ್ಯ ಸಿದ್ಧತ್ವಾ ನಿತ್ಯ ಸಿದ್ಧಸ್ಯ ತಸ್ಯ ತಸ್ಯ ಅಭಿವ್ಯಕ್ತಿರಪಿ ಸುಪ್ತ ವಿವಾ. ಇವತ್ತು ಉತ್ತರ ಕೊಡ್ತೀವಿ, ಇನ್ನೂ ನಿಮಗೆ ಗೊತ್ತಿದೆ. ನಿತ್ಯ ಸಿದ್ಧವಾಗಿದ್ದರೂ ಕೂಡ ವ್ಯಕ್ತವಾಗಿಲ್ಲ. ಮುಕ್ತಿರ್ ನೈಜ ಸುಖಾನುಭೂತಿ, ವ್ಯಕ್ತ ಮಾಡಿಕೊಡೋ ದೇವರು ಆ ಮತ್ತಿಗೆ ಅನುಗ್ರಹ ಮಾಡ್ತಾನಲ್ಲ ಅಂತ ಕೇಳಿದರೆ ಏ ಅದೇನು ದೊಡ್ಡದಲ್ಲ ಬಿಡಿ. ಮಲ್ಕೊಂಡಾಗ ಯಾರು ಮಲಗೋಕ್ಕೆ ಯಾರು ಅನುಗ್ರಹ ಬೇಕು ಅಂತ ಮಲಗಿ ಯಾರು ಅನುಗ್ರಹ ಬೇಕು ಮಾಡ್ತಾನೆ, ಹಾಗೆ ಮಾಡ್ಕೊಂಡ್ಬಿಡ್ತಾನೆ. ಹೌದಲ್ಲ, ಸುಖ ಆಗುತ್ತಾ ಇಲ್ಲ, ಸುಖ ಅಭಿವ್ಯಕ್ತಿ ಆಯ್ತಾ ಇಲ್ಲ, ಹಾಗೆ ಆಗುತ್ತೆ. ಅದಕ್ಕೆ ಆಗಬೇಕು ಸುಪ್ತವು ಬಿಡಿಸ್ಬೇಕಂತ ಬಿಡಿಸಿದಾಗ ಸುಪ್ತ ಅಲ್ಲ ಸ ಇರೋದು ಸುಪ್ತವು ವಿವಾಹ. ಅದು ಕೂಡಿಸಿ ಸಂಧಿ ಆದಾಗ ಸುಪ್ತಾವಿವಾ ಅಂತ ಇದೆ. ಕೂಡಿಸಿದ ಬಿಡಿಸಿದಾಗ ಸುಪ್ತವು ವಿವಾಹ ಅಂತ ಬಿಡಿಸ್ಬೇಕು. ಸುಪ್ತಾವಿವಾ ಕದಾಚಿತ್ ಸ್ವಯಮೇವ ಸಂಭವಾದ್ ಇತ್ಯತಃ ಪ್ರಾಪ್ತಂ. ಸ್ವಯಮೇವ ಸಂಭವ, ಸ್ವಯಮೇವ ಬರುತ್ತೆ. ಇದು ಅಂದರೆ ಸ್ವರೂಪದಲ್ಲಿರೋ ಸುಖ ನ್ಯಾಚುರಲ್ಲು, ಅಭಿವ್ಯಕ್ತಿ ಕೂಡ ನ್ಯಾಚುರಲ್ಲು. ದೇರ್ಫೋರ್ ಸುಖ ಇಲ್ಲದನ್ನು ಕೊಡ್ತಾನೋ ಇಲ್ಲ, ಅಭಿವ್ಯಕ್ತಿ ಇದೇ ಆಗುತ್ತೆ. ಎರಡು ದೇವ್ರು ಬೇಕೇ ಇಲ್ಲ. ದೇವ್ರು ಬೇಕು ಅಂತ ಅದು ಏನು ಮಾಡಬೇಕಾಗ್ತಿತ್ತಾಗ? ಭಕ್ತಿ ಮಾಡಬೇಕಾಗ್ತಿತ್ತು. ದೇವರೇ ಬೇಕೇ ಭಕ್ತಿ ಮಾಡೋದೇನು ಅಂತೀವಿ ಮತ್ತೆ? ಅನ್ನೆಸರಿ ಅಂತ ಹೇಳಿ ತುಂಬ ಜನ ಹಾಗೆ ತಿಳ್ಕೊಂಡವರು ಇದ್ದಾರೆ. ಈ ನಿರ್ಗುಣ ಬ್ರಹ್ಮವಾದಕ್ಕೆ ಭಕ್ತಿ ಕಾನ್ಸೆಪ್ಟೇ ಇಲ್ಲ. ಯಾತಕ್ಕೆ? ಫಸ್ಟ್ ಆಫ್ ಆಲ್ ಇವನೇ ಬ್ರಹ್ಮ, ಗೊತ್ತಾಯ್ತಾ? ಎರಡನೇದಾಗಿ ಅದು ಅಜ್ಞಾನ ಹೊತ್ತಷ್ಟು ಸ್ವಯಂ ವ್ಯಕ್ತ ಆಗುತ್ತೆ. ಸ್ವರೂಪದಲ್ಲಿ ಕೂಡ ಏನಿಲ್ಲ, ನಿರ್ಗುಣವು. ಈಗ ಅಲ್ಲೂ ಟೋಟಲಿ ವೇಸ್ಟ್ ಇದ್ದಾಗ ಲೆಕ್ಕ. ಅವರಿಗೆ ನಮ್ಮನ್ನು ಸರಿಯಾಗಿರೋ ಸಿದ್ಧಾಂತಕ್ಕೆ ಪ್ರಶ್ನೆ ಕೇಳ್ತಾರೆ, ತಪ್ಪಾಗಿರೋ ಸಿದ್ಧಾಂತರು ಫಾಲೋ ಮಾಡ್ತಾರೆ. ಸರಿಯಾಗಿರೋದನ್ನು ಪ್ರಶ್ನೆ ಕೇಳೋದ್ರ ಬದಲು ತಿಳ್ಕೊಂಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತೈತಿ. ಅವನು ಅಂಬುವದ ಗ್ರಹಣಾತ್ವನ ತಥಾತ್ವಮಿತಿ ಸೂತ್ರಂ, ಆ ಸೂತ್ರ ಉತ್ತರ ಕೊಟ್ಟರು ಹಾಗಲ್ಲ ಎಂದು ಹೇಗೆ ಹೇಳುತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಅದರ ಇದು ಒಳ್ಳೆಯ ಪ್ರಶ್ನೆ. ತಥಾ ಭಕ್ತೇ ಅವಶ್ಯಕತ್ವೇಪಿ ಕೇಶಾಂಚಿತ್ ಸಮ್ಯಗ್ ಮುಕ್ತಿ ಕೇಶಾಂಚಿತ್ ಅಸಮ್ಯಗ್ ಮುಕ್ತಿ ರೀತಿ ಅಸ್ಯ ಅಯೋಗೇನ ಸರ್ವೇಷಾಂ ಮುಕ್ತೇರೇಕರೂಪತ್ವೇನ ತದ್ಧೇತು ಭಕ್ತೇರಪಿ ಬ್ರಹ್ಮಾದೇಶು ಅನ್ವೇಷು ಚ ಏಕಪ್ರಕಾರತ್ವಮೇವೋಪೇಯಂ ತದ್ವೈಷಮ್ಯಂತೋ ನಿರ್ಬೀಜಮಿತ್ಯತಃ ಪ್ರಾಪ್ತಂ ವೃದ್ಧಿರಾಸಭಕ್ತಂ ಅಂತರ್ಭಾವಾದುಭಯ ಸಾಮಂಜಸ್ಯಾತ್ ಇತ್ಯಾದಿ ಯೋಗದ್ವಯಂ. ಅದಕ್ಕೇನು ಹೇಳಿದರು, ಸರಿಯಲ್ಲ ನ್ಯಾಚುರಲ್ ಆಗಿದ್ದರೂ ಕೂಡ ಇವತ್ತು ಕಸ್ತೂರಿ ಇದೆ, ಕಸ್ತೂರಿಯಲ್ಲಿ ವಾಸನೆ ಇರೋದು ನ್ಯಾಚುರಲ್, ಆದರೆ ಅದು ವಾಸನೆ ಬರಬೇಕಾದ್ರೆ ಏನಾಗಬೇಕು, ಅದಕ್ಕೆ ಉಜ್ಜೋದು ಹೇಗೆ ಸಾಧ್ಯ, ಅವನೇ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯಾರು ಮಾಡಬೇಕು ಅದನ್ನು, ಬೇರೆಯವರೇ ಮಾಡಬೇಕು. ಆದ್ದರಿಂದ ಸ್ವರೂಪದಲ್ಲಿ ಆನಂದ ಇದ್ದರೂ ಕೂಡ ಅಭಿವ್ಯಕ್ತಿ ಎಂಬುದು ನ್ಯಾಚುರಲ್ ಅಲ್ಲ. ನಿದ್ರೆ ಎಕ್ಸಾಂಪಲ್ ಕೊಟ್ಟರು, ನಿದ್ರೆ ಎಕ್ಸಾಮ್ ನ್ಯಾಚುರಲ್ ಆಗಿದ್ದರೆ ಡಾಕ್ಟರ್ ಇದ್ದರೆ ಬರ್ತಾ ಇಲ್ಲ ಡಾಕ್ಟರ್ ಅಂತ ಯಾಕೆ ಹೋಗ್ತಿದ್ದ, ನಿದ್ರೆ ನ್ಯಾಚುರಲ್ ಅಲ್ಲ, ತುಂಬ ಶ್ರಮ ಆಗಿದೆ ನಿದ್ರೆ ಬರ್ತಾ ಇಲ್ಲ, ನಾವೇನು ತಿಳ್ಕೊಂಡು ಶ್ರಮಾದ್ರೆ ನಿದ್ದೆ ಬರುತ್ತೆ ಅಂತೇಳಿ, ಶ್ರಮಾದ್ರೆ ನಿದ್ದೆ ಬರ್ತಾ ಇಲ್ಲ, ತುಂಬ ಶ್ರಮಾದನೂ ನಿದ್ದೆ ಬರೋದಿಲ್ಲ, ಆದ್ದರಿಂದ ನಿದ್ರೆ ಕೂಡ ನ್ಯಾಚುರಲ್ ಅಲ್ಲ. ಅದೇ ರೀತಿ ಸ್ವರೂಪದಲ್ಲಿ ಸುಖ ಇದ್ದರೂ ಕೂಡ ಅಭಿವ್ಯಕ್ತಿ ಆಗಬೇಕು, ಅಭಿವ್ಯಕ್ತಿ ಕೂಡ ನ್ಯಾಚುರಲ್ ಅಲ್ಲ. ಆದ್ದರಿಂದ ಏನು ಬೇಕು, ಅನುಗ್ರಹ ಬೇಕು, ಅನುಗ್ರಹ ಬೇಕು ಭಕ್ತಿ ಮಾಡಲೇಬೇಕು, ಅನುಗ್ರಹ ಬೇಕು ಅಂದರೆ ಏನು ಮಾಡಬೇಕು ಭಕ್ತಿ ಮಾಡಲೇಬೇಕು. ನಮ್ಮಲ್ಲೇ ತೆಂಗಿನಕಾಯಿ ಮಾಡಿ ಬೆಳೆಸಿರ್ತೀವಿ ಕಷ್ಟಪಟ್ಟು, ಅಷ್ಟು ಉದ್ದ ಹೋಗಿದೆ, ಕಿತ್ಕೊಳ್ಳೋಕೆ ಯಾರೋ ಕರೀತಾನೆ ಕಿತ್ಕೊಂಡು ಮಾರಾಯ ಅಂತೇಳಿ, ನಮ್ಮದೇ ಅರ್ಥ ಆಯ್ತಾ, ಅದು ದುಡ್ಡು ಅವನಿಗೆ ಮತ್ತೆ ಬಿಟ್ಟು ಹೇಗೆ ನಮ್ಮನೆ ಕಿತ್ಕೋಗ ಅಂತ ಕೇಳಿ ಏನು ಮಾಡ್ತಾನೆ ಅವನು, ಗಲಾಟೆ ಮಾಡ್ತಾನೆ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳಿ ಅದು ಆಯ್ತು ನೆಕ್ಸ್ಟ್ ಟೈಮ್ ಬರ್ತೇನೆ ಗೊತ್ತಾಗುತ್ತೆ ಅಂತೇಳಿ ಅವಾಗ ಹೋಗೇ ಹೋಗ್ತಾರೆ. ಹಿಂದಿನ ಬಾಕಿ ಸಮೇತ ಇಸ್ಕೊತಾರೆ ಅವನು, ಈ ಬಡ್ಡಿ ಸಮೇತ ತಗೋತಾನೆ, ಅದಕ್ಕೆ ನೀವೇ ಕಿತ್ಕೊಳ್ಳಿ ಹಾಕಿದರೆ ಆಗೋದಿಲ್ಲ. ನಮ್ಮಲ್ಲೇ ದೃಷ್ಟಾಂತ ಇದೆ, ನಮ್ಮೇ ನಾವೇ ಕಷ್ಟಪಟ್ಟು ಬೆಳೆಸಿತ್ತು, ನಮ್ಮದೇ ಇದು, ಬೇರೆಯವ್ರಿಗೆ ಯಾವ ರೋಲು ಇಲ್ಲ, ಆದರೆ ಏನಾಗ ನಾವು ತೊಗೊಳಕ್ಕೆ ಬರ್ತಾ ಇಲ್ಲ. ಅದಕ್ಕೇನು ಬೇಕು, ಹತ್ತ ಶಕ್ತಿ ಬೇಕು, ಹತ್ತಿದ್ರು ಬರೋದ್ರೆ ಮತ್ತೆ ಚಾಕು ಇದು ಬೇಕು, ಅದಕ್ಕೆ ಮಚ್ಚಬೇಕು ಕಡಿಲಕ್ಕೆ, ಕೆಳಗೆ ಇಸ್ಕೊಟ್ಟೆ ಆಗಲೂ ಇಲ್ಲ, ಮತ್ತೆ ಏನು ಮಾಡಬೇಕು, ಮತ್ತೆ ಹೊಡಿಲಕ್ಕೆ ಬೇಕು. ಇಷ್ಟೆಲ್ಲ ಅವಂದೇ ಎಷ್ಟೋ ಸರ್ತಿ ಹೇಳಬೇಕು, ಕೊಟ್ಕೊಳ್ಳೋದು ಚೀಪಾಗತ್ತೆ, ಇವ್ರಿಗೆ ಕಷ್ಟ ಕಾಸ್ಟ್ಲಿ ಆಗುತ್ತೆ, ಇವ್ರಿಗೆ ಅರ್ಜೆಂಟ್ ಯಾರಿಗೆ ತೊಗೊಳೋದಕ್ಕಿಂತ ಇದೇ ವಾಸಿ, ಎಷ್ಟೋ ಹೋದ್ರೆ ಕಾಯಿ ಆಗಿದೆ ತೆಗೊಳ್ಳೋದಕ್ಕಾಗುತ್ತೆ, ತಿಂಗಳುಗಟ್ಟಲೆ ಕಾಯ್ಬೇಕಾಗತ್ತೆ ಬರೋವರಿಗೆ. ಹಾಂ, ಏನೋ ತಲೆ ಮೇಲೆ ಬಿದ್ದರೆ ತಂತಾನೆ ಹೇಳಿದ್ರು, ಇದು ತಲೆ ಮೇಲೆ ತಂತಾನೆ ಹೋಗುತ್ತೆ, ತಾನು ಬಿದ್ದರೂ ಹೋಗುತ್ತೆ, ಅದು ತಲೆ ಮೇಲೆ ಬಿದ್ದರೂ ಹೋಗುತ್ತೆ, ಎಷ್ಟು ಅಪಾಯ ಇದೆ. ಆದ್ದರಿಂದ ನಮ್ಮದು ಒಂದು ಮಾತ್ರಕ್ಕೇನೆ, ಇದು ನಮ್ಮಲ್ಲಿ ಸರ್ಕಾರ ಹೇಳಿಬಿಟ್ಟಿದೆ, ನಮ್ಮದೇ ಸೈಟು, ಮನೆ ಕಟ್ಸ್ಕೊಳ್ಳೋಕ್ಕೆ ಪರ್ಮಿಷನ್ ಬೇಕು, ಪ್ಲಾನ್ ಸ್ಯಾಂಕ್ಷನ್ ಆಗಬೇಕು, ಕಟ್ಕೋಬೇಕು, ಮತ್ತೆ ಸಂಬಳ, ಮತ್ತೆ ಟ್ಯಾಕ್ಸು, ಇವು ಎಷ್ಟು ನಮ್ಮದೇ, ಮತ್ತೆ ಹೆಸರಿಗೆ ಏನದು, ನಮ್ಮ ಸೈಟು ನಮ್ಮ ಪ್ರಾಪರ್ಟಿ, ನಮ್ಮ ಪ್ರಾಪರ್ಟಿಗೆ ಯಾಕೆ ಮಾಡಿ ಕೊಡಬೇಕಾಗಿದ್ರೆ, ಸೊ ನಮ್ಮ ಪ್ರಾಪರ್ಟಿ ಮೇಲೆ ನಮಗೇನಿಲ್ಲ, ಪೂರ್ಣ ಅಧಿಕಾರ ಇಲ್ಲ. ಅದಕ್ಕೂ ಏನು ಬೇಕು, ನಮ್ಮ ದೇಹ ನಮಗೆ ಗೇಹ ಇದೆ, ನಮ್ಮದೇ ಮನೆ ಅಂತ ತಿಳ್ಕೊಂಡ್ರು ಟ್ಯಾಕ್ಸ್ ಇದೆ, ನಮ್ಮ ದೇಹಕ್ಕೂ ಟ್ಯಾಕ್ಸ್ ಇದೆ, ಅದೇ ಪಂಚಮಹಾಯಜ್ಞೆ ಮಾಡಿದರೆ ಆ ಪರಿಹಾರ ಇಲ್ಲದ್ರೆ ಆಗೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮದು ಅನ್ನೋ ಕಾನ್ಸೆಪ್ಟ್ ಇಲ್ಲೇ ಇಲ್ಲ. ರೋಡ್ ಹೋಗ್ತೀರಿ, ಹೋಗ್ಬೋದು ಅರ್ಥ, ಅಲ್ಲಿ ಏನು ಕೂಡಾಗಿಲ್ಲ, ಕ್ಯಾಂಪ್ ಹಾಕಾಗಿಲ್ಲ, ನಿಲ್ಲ ಹೆಚ್ಚತ್ತಿಲ್ಲಾಗಿಲ್ಲ, ಆ ಕಡೆ ನೋಡಿ ಹೋಗ್ತಿರ್ಬೇಕಷ್ಟೇ. ಹೋಗದೆ ಹೋದರೆ ಸ್ಪೀಡ್ ಹೆಚ್ಚು ಕಡಿಮೆ ಮಾಡಿ ಏನು ಮಾಡ್ತಾರೆ, ಲೇನ್ ಚೇಂಜ್ ಮಾಡು ಅಂತಾರೆ. ನೀನಾಗಿ ಬರ್ತಿ ಕೈಲಾಗದಿದ್ದರೆ ಫುಟ್ಪಾತ್ ಬಿಟ್ಟು ಕೆಳಗಿಳಿಬಾರ್ದು ನಡೆಯೋದು. ನೋಡೋದಕ್ಕೇನದು, ನೋಡೋದಕ್ಕೆ ನಮ್ಮ ದಾರಿ, ನಿಮ್ಮ ದಾರಿ ಇರ್ಬೋದು, ಬಟ್ ಸ್ವಾತಂತ್ರ್ಯ ಇಲ್ಲ, ಹೋಗ್ಲಿಕ್ಕೆ ಅಷ್ಟೇ ಹೊರತು ಇಳಿಲಿಕ್ಕಲ್ಲ. ನಮಗೆಲ್ಲರೂ ಸ್ವಾತಂತ್ರ್ಯ ಒಂದು ಕಡೆ ತೋರಿಸಿ ನೋಡೋಣ, ಎಲ್ಲೆಲ್ಲೂ ಇಲ್ಲ ಸ್ವಾತಂತ್ರ್ಯ, ಅದು ಇಲ್ಲದ ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಂಡ್ರೆ ಅದು ದೊಡ್ಡ ಭ್ರಮೆ, ಆದರೆ ಬಂಧನ. ಟ್ಯಾಕ್ಸ್ ಕೊಡದೆ ಹೋದರೆ ಅಫೆನ್ಸ್ ಅಲ್ಲೇನು, ಸೊ ದೇವ್ರ ಪೂಜೆ ಮಾಡಿದ್ರೆ ಅಫೆನ್ಸ್. ಕೇಶಾಂಚಿತ್ ತಥಾ ಭಕ್ತಿ ಏನೇ, ಹಾಂ ಅಲ್ಲ, ನಿದ್ರೆ ಪ್ರಾಕೃತ ಅಲ್ಲ, ನಿದ್ರೆ ಅಪ್ರಾಕೃತನೇ ಯೋಗ್ಯ, ನಿದ್ರೆ ಸ್ವರೂಪದ ಪ್ರಾಜ್ಞಮ್ಯದಾಲಿಂಗತಿ, ಸ್ವರೂಪ ಸುಖನೇ ಅದು. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಮುಕ್ತಿಯಲ್ಲಿ ಸುಖ ಹೇಗಿರುತ್ತೆ ಅಂದರೆ ನಿದ್ರೆಯಲ್ಲಿ ಸುಖ ಇರುತ್ತಲ್ಲ ಹಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ನಿದ್ರೆ ಮಾಡಿಬಿಟ್ರೆ ಆಯ್ತಲ್ಲ ಅಂತ ಕೇಳಿದರೆ ಇಲ್ಲೇನಿಲ್ಲ, ಎಚ್ಚರ ಇಲ್ಲ, ಎಚ್ಚರ ಇಲ್ಲ, ಎಚ್ಚರ ಇದ್ದಿರೋ ಆನಂದ ಬೇರೆ, ಎಚ್ಚರ ಇಲ್ದಿರೋ ಬೇರೆ ಬೇರೆ. ನಮಗೆ ಗೊತ್ತಾಗುತ್ತೆ, ಯಾರೋ ಹೊಸ ಸ್ವೀಟ್ ಬಡಿಸಿಬಿಡ್ತಾರೆ, ಭಾರಿ ಚೆನ್ನಾಗಿರುತ್ತೆ, ಇದೇನು ಏನು ಅಂತ ಕೇಳಿ ಯಾರು ಹೇಳೋದಿಲ್ಲ, ಏನು ಪೂರ್ತಿ ಸಂತೋಷ ಆಗೋದಿಲ್ಲ, ಹೆಸರು ಹೇಳಿದ ಆ ಐ ಸರಿ ಹೋಯಿತು ಅಂತ ಹೇಳ್ತಾನೆ. ಆ್ಯಕ್ಚುಲಿ ಏನು ಗೊತ್ತಾಗಿಲ್ಲ ಅವನಿಗೆ, ಹೆಸರು ಗೊತ್ತಿಲ್ಲದ ಕಾರಣಕ್ಕೆ ಅವನಿಗೆ ಆನಂದ ಪೂರ್ಣ ಆಗ್ತಾ ಇಲ್ಲ. ಗೊತ್ತಾದ ತಕ್ಷಣ ಏನಾಯಿತು, ಈಗ ಗೊತ್ತ ಎದುರಿಗೆ ಇದ್ದಾನೆ ಅವನು, ಇವನು ಗೊತ್ತ ಅಂತಾರೆ, ಗೊತ್ತಿಲ್ಲ ಅಂತಾನೆ, ಎದುರಿಗೆ ಇದ್ದಾನೆ ಗೊತ್ತಿಲ್ಲ ಅಂದ್ರೆ ಏನರ್ಥ, ಅವನು ಪರಿಚಯ ಇಲ್ಲ ಹೊತ್ತಾನೆ, ಈಗ ಗೊತ್ತಾಯಿತು ಅಂತ ಹೇಳ್ತ. ಅದು ಎದುರಿಗಿದ್ದ ಮಾತ್ರಕ್ಕೆ ಗೊತ್ತಾಗಬೇಕಾಗಿಲ್ಲ, ಗೊತ್ತಾಗ್ಲಿಕ್ಕೆ ಏನು ಬೇಕು ತಿಳಿದವರು ಹೇಳ್ಕೊಡ್ಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಿದ್ರೆ ಕೂಡ ಆಟೋಮೆಟಿಕ್ ಅಲ್ಲ, ನಿದ್ರೆ ಕೂಡ ಸುಖ ಆಗುತ್ತೆ ಅಂತೇನು ಗ್ಯಾರಂಟಿ, ತಮಯೋಗಿನ ನಿದ್ರೆಯಲ್ಲಿ ಕೂಡ ಏನಿಲ್ಲ ಸುಖ ಇಲ್ಲ ಅವ್ರಿಗೆ, ಅವ್ರಿಗೆ ಆಬ್ಸೆನ್ಸ್ ಆಫ್ ದುಃಖನೇ ಹೊರತು ಸುಖ ಪಾಸಿಟಿವ್ ಆಗಿಲ್ಲ ಅವ್ರಿಗೆ. ಇದು ಅರ್ಥ ಮಾಡಿಕೊಂಡ್ರೆ ಸುಖದಲ್ಲೂ ತಾರತಮ್ಯ ಇದೆ. ಮುಂದೆ ಹೇಳ್ತಾ ನೆಕ್ಸ್ಟ್, ಈಗ ಒಟ್ಟೇನು ಹೇಳ್ದ, ಭಕ್ತಿ ನ್ಯಾಚುರಲ್ಲು, ಅಭಿವ್ಯಕ್ತಿನೂ ನ್ಯಾಚುರಲ್ಲು, ದೇವರೇ ಹತ್ತಕ್ಕೆ ಬೇಕು ಅಂತ ಎರಡೂ ನ್ಯಾಚುರಲ್ ಅಲ್ಲ. ನ್ಯಾಚುರಲ್ ಆಗಿದ್ದು ಅಭಿವ್ಯಕ್ತಿ ಆಗಲಿಕ್ಕೂ ಏನು ಬೇಕೋ ಅನುಗ್ರಹ ಬೇಕು, ಆದ್ದರಿಂದ ಅದಕ್ಕೆ ಭಕ್ತಿ ಮಾಡಲೇಬೇಕು ಅಂತೇಳಿ. ಇನ್ನೊಂದು ತೆಗ್ದ ನೆಕ್ಸ್ಟ್, ಆಯಿತು ಭಕ್ತಿ ಮಾಡೋಣ ಹೋಗಲಿ, ಆದರೆ ಭಕ್ತಿ ಒಂದು ಭಾರಿ ಮಾಡಿ ಗಿರಿ ಮಾಡಿ ಎಲ್ಲ ಹೇಳೋಕ್ಕೆ ಹೋಗ್ಬಾರ್ದು. ನೀವು ಸ್ವಲ್ಪ ಮಾಡ್ತೇವೆ ಸಾಕು, ಎಷ್ಟು ಬೇಕೋ ಅಷ್ಟೇ. ತರಕಾರಿ ತೊಗೊಳಕ್ಕೆ ಹೋದ ವಿಶ್ವಾಸ ಎಷ್ಟು ಮಾಡ್ತಾನೆ ಅವನು, ಎಷ್ಟು ಬೇಕೋ ಅಷ್ಟು. ಭಾರಿ ತೊಗೊಂಡು ಮನೆ ಕೊಡೋಷ್ಟು ವಿಶ್ವಾಸ ಮಾಡೋದಿಲ್ಲ, ಮನೆ ಕರೆಯಷ್ಟು ವಿಶ್ವಾಸನೂ ಮಾಡೋದಿಲ್ಲ, ಅಲ್ಲಿ ತಿಂಡಿ ಕಾಫಿನೂ ಕೊಡೋದಿಲ್ಲ, ವಿಶ್ವಾಸ ಇದೆ ಅಷ್ಟೆ. ಆ ಥರ ಮಾಡಿದರೆ ಸಾಕಲ್ಲ, ಮತ್ತೆ ಎಲ್ಲರೂ ಒಂದೇ ರೀತಿ ಮಾಡಿದರೆ ಸಾಕು. ತಾರತಮ್ಯತಕ್ಕೆ ಭಾರಿ ಭಕ್ತಿ ಮಾಡಿ, ನಿರ್ನಿಮಿತ್ತ ನಿರ್ವ್ಯಾಜ ನಿಷ್ಠೊಂಡು ಏನು ಮಾಡ್ತೀರಿ, ಭಕ್ತಿ ಇದೆಯಪ್ಪ ಯಾವ ಕ್ವಾಲಿಟಿ ನಿಮಗೆ ಹಾಕೋದು ಅಂತ ಹೇಳಿದ್ರೆ ಸಾಕು. ಅದಕ್ಕೆ ಹೇಳ್ತಾರೆ ಇಲ್ಲ, ಭಕ್ತಿಯಲ್ಲಿ ಏನಿದೆ ತಾರತಮ್ಯನೂ ಇದೆ. ತಾರತಮ್ಯ ಇರೋದ್ರಿಂದಲೇ ಸುಖದಲ್ಲೂ ಕೂಡ ಏನಿದೆ ತಾರತಮ್ಯ ಇದೆ. ತಥಾ ಭಕ್ತೇರ್ ಅವಶ್ಯಕತ್ವೇಪಿ ಕೇಶಾಂಚಿತ್ ಸಮ್ಯಂಗ್ ಮುಕ್ತಿ, ಕೆಲವರಿಗೆ ಪೂರ್ಣ ಮುಕ್ತಿ. ಕೇಶಾಂಚಿತ್ ಅಸಮ್ಯಂಗ್ ಮುಕ್ತಿ ಇತ್ಯಸ್ಯ ಅಯೋಗೇನ, ಭಕ್ತಿ ಮಾಡಿದ ಮೇಲೆ ಕೆಲವರಿಗೆ ಪೂರ್ಣಾನಂದದ ಮುಕ್ತಿ, ಕೆಲವರಿಗೆ ಆನಂದ ಹ್ರಾಸ, ಕೆಲವರಿಗೆ ಆನಂದ ವೃದ್ಧಿ, ಇವೆಲ್ಲ ಯಾಕಾಗಬೇಕು ಅಂದರೆ ತಾರತಮ್ಯ ಇರೋದಕ್ಕೆ ಆಗತ್ತೆ ಅಂತೇಳಿ. ತಾರತಮ್ಯ ಸ್ವರೂಪದಲ್ಲೂ ಇದೆ, ಸಾಧನೆಯಲ್ಲೂ ಇದೆ, ಫಲದಲ್ಲೂ ಇದೆ. ಅವನು ಕೇಳೋ ಪ್ರಶ್ನೆಯಿಂದ ಉತ್ತರ ಇದೆ, ಅವನು ಕೇಳೋ ಪ್ರಶ್ನೆಯಲ್ಲೇ ಉತ್ತರ ಇರೋದರಿಂದ ಭಕ್ತಿ ಹೆಚ್ಚೆಚ್ಚು ಮಾಡಿದಷ್ಟು ಕೂಡ ಏನಾಗುತ್ತೆ, ಹೆಚ್ಚೆಚ್ಚು ಆನಂದವಾಗೋದ್ರಿಂದ ಭಕ್ತಿನೂ ಮಾಡಬೇಕು ಹೆಚ್ಚೆಚ್ಚು ಮಾಡಬೇಕು ಅಂತ ಎರಡು ಪ್ರೂವ್ ಆಯ್ತಾರೆ. ಅಂಬುವತ್ ಹೌದೌದು, ಅಂಬು ಅಂದರೆ ನೀರು, ನೀರಿನಂತೆ. ನೀರಿಗೆ ಏನಿದೆ ಗುಣ, ದೃಷ್ಟಾಂತ ಕೊಟ್ರು, ಅಂಬುವತ್ ಅಗ್ರಹಣೇನ, ಅಂಬುವತ್ ಅಗ್ರಹಣೇನ. ಇವತ್ತು ಉದಾಹರಣೆ, ಸಿಮೆಂಟ್ ಕೊಟ್ಬಿಟ್ಟ ಕಟ್ಟನೆ ಕಟ್ಟಿಯಿಂದ ನೀರೇ ಇಲ್ಲ, ನೀರಿಲ್ಲ ಹಾಕೋರಿಗೆ ಏನಾಗೋದಿಲ್ಲ, ಅದು ಬೇಕದು ಆ್ಯಕ್ಚುಲಿ ಸಿಮೆಂಟ್. ಆಮೇಲೆ ನೀರು ಕಾಣೋದಿಲ್ಲ ನಿಮಗೆ, ಆಮೇಲೆ ನೀರು ಕಾಣೋದೇ ಇಲ್ಲ, ನೀರಿನಿಂದ ಕಲಿಸ ಎಲ್ಲ ಮಾಡಿದೆ, ಆಮೇಲೆ ಒಣಗಿದ ನೀರೇ ಇಲ್ಲ. ಅರ್ಥ ಆಯ್ತಾ, ಇದು ಆಶ್ಚರ್ಯ. ಬಟ್ ಕೆಲಸ ಮಾಡಿದ್ದೆ ಆದರೂ ನೀರೇ, ನೀರು ಕಲಿಸ್ಲಿಕ್ಕೆ ಬೇಕು, ಕ್ಯೂರ್ ಮಾಡಕ್ಕೆ ಬೇಕು, ಮತ್ತೆ ಆ ನೀರು ಕಾಣಿಸ್ತದೆ ಇರು, ಭಕ್ತಿ ಕಾಣಿಸ್ತಾ ಇರ್ತದೆ, ವರ್ಕ್ ಮಾಡಿರುತ್ತೆ. ಭಕ್ತಿ ವರ್ಕ್ ಮಾಡತ್ತೆ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಆಮೇಲೆ ನೋಡಿದ್ರೆ ಇದು ಇಲ್ಲೇ ಇಲ್ಲ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಆ ಸ್ಟ್ರೆಂತ್ನಿಂದ ಏನಾಯ್ತದ, ಭಕ್ತಿಯಿಂದಾಗಿ ನೀರಿನಿಂದಾಗಿ ಅಷ್ಟು ಗಟ್ಟಿ ಆಯ್ತದೆ. ಅದೇ ರೀತಿ ಭಕ್ತಿ ಎಂಬುದು ನಮಗೆ ಇನ್ವಿಸಿಬಲ್ ಆದರೂ ಕೂಡ ಎಫೆಕ್ಟ್ ನೀರು ಕ್ರಿಯೇಟ್ ಮಾಡೋದು ಯಾವುದು, ಅದೇ ಅಲ್ಲೂ ತಾರತಮ್ಯ ಇದೆ. ಕ್ಯೂರಿ ಸರಿ ಮಾಡಲಿಲ್ಲ ಬಿದ್ದೋಯ್ತು, ಎಷ್ಟೋ ಸತ್ತ ಪ್ರಾಬ್ಲಮ್ ಇದೆ, ಎಷ್ಟೋ ಅದಕ್ಕೆ ಫೇಲ್ಯೂರ್ ಆಗೋದು, ಒಳ್ಳೆ ಇದೆ ಸರಿಯಾಗಿ ಕ್ಯೂರ್ ಮಾಡೋದಿಲ್ಲ. ಅದು ಹೇಳ್ತಾರೆ ಇಂಡಿಯಾದಲ್ಲಿ ಎಷ್ಟೋ ಆಪರೇಷನ್ಸ್ ಫೇಲ್ಯೂರ್ ಆಗೋದಕ್ಕೆ ಕಾರಣ ಆಪರೇಷನ್ ಫೇಲ್ಯೂರ್ ಅಲ್ಲದು, ಪೋಸ್ಟ್ ಆಪರೇಟರ್ ಟ್ರೀಟ್ಮೆಂಟ್ ತಪ್ಪಾಗುತ್ತೆ, ಕೇರ್ ತೊಗೊಳೋದಿಲ್ಲ, ಅದು ಇನ್ಫೆಕ್ಷನ್ ಆಗಿ ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ, ಕೆಲಸ ಸರಿ ಹೋಯ್ತು, ಮುಂದೇನು ಸರಿ ಕೆಲಸ ಮಾಡಲಿಲ್ಲ. ಅದು ಹೇಳಿದ್ನಲ್ಲ, ಆಪರೇಷನ್ ಸಕ್ಸಸ್ಫುಲ್ ರೋಗಿ ಡೈಡ್ ಅಂದರೆ ಆಪರೇಷನ್ ಕೆಲಸ ಅಲ್ಲ, ಅದು ಯಾರದ ಅನಂತರದ ಟ್ರೀಟ್ಮೆಂಟ್ ಸರಿ ಇಲ್ಲ. ನಾನು ಭಕ್ತೇರ್ ಅವಶ್ಯಕತ್ವೇಪಿ ಕೇಶಾಂತಿ ಸಮ್ಯಂಗ್ ಮುಕ್ತಿ ಕೇಶಾಂತಿ ಅಸಮ್ಯಂಗ್ ಮುಕ್ತಿ ಇತ್ಯಸ್ಯ ಅಯೋಗೇನ ಸರ್ವೇಷಾಂ ಮುಕ್ತೇರೇಕರೂಪತ್ವೇನ ತದ್ಧೇತೋ ಭಕ್ತೇರಪಿ ಬ್ರಹ್ಮಾದಿಷು ಅನ್ಯೇಷು ಚ ಏಕ ಪ್ರಕಾರತ್ವಮೇವ ಉಪೇಯಂ. ಏಕ ಪ್ರಕಾರನೇ ಅಂತ ಒಪ್ಕೊಳ್ಳಿ ಅಂದರೆ ಒಪ್ಕೊಳ್ಳೋಕೆ ಬರೋದಿಲ್ಲ. ತದ್ವೈಷಮ್ಯಂತೂ ನಿರ್ಬೀಜಮಿತ್ಯತಃ ಪ್ರಾಪ್ತಂ. ಭಕ್ತಿಯಲ್ಲಿ ವೈಷಮ್ಯ ಅಂದ್ರೇನು, ತಾರತಮ್ಯ, ಸಮವಾಗಿಲ್ಲದಿರುವಿಕೆ ಅನ್ನೋದಕ್ಕೆ ಕಾರಣ ಇಲ್ಲ ಅಂದರೆ ಕಾರಣ ಇದೆ. ವೃದ್ಧಿ ಹ್ರಾಸ ಭಾಕ್ತ್ವಂ ಅಂತರ್ಭಾವಾತ್ ಉಭಯ ಸಾಮಂಜಸ್ಯಾತ್ ಇತ್ಯಾದಿ ಯೋಗದ್ವಯಂ. ಎರಡು ಸೂತ್ರದಲ್ಲಿ ಉತ್ತರ ಕೊಡ್ತಾರೆ, ಅದೇನು ಅಂತ ನಾಳೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ.